ಕ್ರಿಮಿಕೀಟ ಕೊಲ್ಲಿ ಅಂತ ಇವರು ಮಾಡಿದ್ರೆ ಮನುಷ್ಯನೇ ಕೊಲ್ಲುತ್ತವೆ, ಅಷ್ಟು ಭಯಾನಕವಾದದ್ದು. ಹಿಂದಕ್ಕೆ ಶುದ್ಧ ಆಹಾರ ಸಿಗೋ, ಒಳ್ಳೆ ಹಾಲು ಸಿಗೋದಿಲ್ಲ ಇವತ್ತಿನ ದಿವಸ. ಹಾಲಿನ ಬಗ್ಗೆ ಸಂಶೋಧನೆ ಮಾಡಿ ಹಾಲು ಕೊಡಿದ್ರೆ ಭಾರಿ ಅಪಾಯ ಉಂಟು ಅಂತ ಇವತ್ತು ಎಚ್ಚರಿಕೆ ಕೊಡ್ತಾರೆ. ಇವತ್ತಿನ ಕಾಲಕ್ಕೆ ಹಿಂದಿನ ಕಾಲಕ್ಕೆ ಹಾಲು ಅಂತ ಹೇಳಿದರೆ ಅದು ಅಷ್ಟು ಶ್ರೇಷ್ಠವ ಎಲ್ಲ ಆಹಾರ ಪದಾರ್ಥಗಳ ಸತ್ವ ಒಂದೇ ಕಡೆ ಸಿಗಬೇಕು ಅಂತಿದ್ರೆ ಹಸುವಿನ ಹಾಲು ಅಂತಿತ್ತು. ಇವತ್ತು ಹಸುವಿನ ಹಾಲು ಸತ್ವ ಇಲ್ಲ, ಯಾಕೆ ಹಸುಗಳನ್ನೇ ಚೇಂಜ್ ಮಾಡಿರ್ತಾರೆ. ಹಸುಗಳಿಗೆ ತಿನ್ನ ಆಹಾರ ಬೇರೆ, ಹಸುವಿನ ಅವರ ತಳಿರೇ ಬೇರೆ ಮಾಡಿಬಿಡ್ತಾರೆ. ಬೇಗ ಹೆಚ್ಚು ಹಾಲು ಕೊಡಬೇಕು ಅಂತ ಹೇಳಿಬಿಟ್ಟು ಏನೇನೋ ಮಾಡಿ ಹಾಕಿಬಿಡ್ತಾರೆ. ಅದರಲ್ಲಿ ಸತ್ವ ಇರೋದಿಲ್ಲ, ರುಚಿ ಇರೋದಿಲ್ಲ, ರುಚಿ ಇರೋದಿಲ್ಲ, ಸತ್ವ ಇರೋದಿಲ್ಲ. ಆ ರೀತಿ ಮಾಡೋದ್ರಿಂದ ಸಾತ್ವಿಕ ಆಹಾರವೇ ಎಷ್ಟು ಕೆಡಬೇಕಾದ್ರೆ ತಾಮಸ ಆಹಾರ ಎಷ್ಟು ಕೆಟ್ಟಿರಬೇಕು ಯೋಚನೆ ಮಾಡಿ. ಆದ್ದರಿಂದ ಬೇರೆ ಎಲ್ಲ ಯುಗಕ್ಕಿಂತ ಕೂಡ ಕಲಿಯುಗದಲ್ಲಿ ವ್ರತೋಪವಾಸಗಳ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಅದು ಮಾಡಿದಷ್ಟು ಕೂಡ ಇದ್ದಿದ್ರಲ್ಲೇ ನಾವು ಒಳ್ಳೆ ಆರೋಗ್ಯವನ್ನು ಮತ್ತು ಆಯುಷ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಎಂದೂ ಕೂಡ ವೃದ್ಧಾಪ್ಯ ಬರೋದಿಲ್ಲ ಅಂತ ಭೀಮಸೇನ ಮಾತಿನ ತಾತ್ಪರ್ಯ. ಔಷಧಿ ನಾವು ಊಟ ಮಾಡೋ ಔಷಧಿಯಲ್ಲೇ ಎಲ್ಲ ಆಹಾರವೆಲ್ಲ ಔಷಧಿ, ಅದನ್ನು ಗಮನಿಸಿರಬೇಕಾಗ. ಎಲ್ಲ ಆಹಾರವು ಔಷಧಿನೇ. ತೀರ್ಥಕ್ಕೆಲ್ಲ ಹಾಕ್ತಾರೆ ಏಲಕ್ಕಿ ಲವಂಗ ಪಚ್ಚಿಕಪ್ಪು ಎಲ್ಲ ಹಾಕ್ತಾರಲ್ಲ, ಎಂಥ ಒಳ್ಳೆ ಔಷಧಿ ಗೊತ್ತೇ ನಾವೆಲ್ಲ ಕೂಡ. ಇಡೀ ದೇಹದಲ್ಲಿ ಪರಿಣಾಮ ಆಯಿತು ಅಂದರೆ ಅಕಾಲ ಮೃತ್ಯು ಹರಣಂ ಆಗಲೇಬೇಕು. ಅದು ಒಂದು ಸರ್ವವ್ಯಾಧಿ ನಿವಾರಣಂ ತೀರ್ಥದಲ್ಲಿ ಮಂತ್ರ ತೋಬೇಕಾ ಹೇಳಿಬಿಡ್ತಾರೆ. ಅದನ್ನು ರೋಗ ಕಳೆಯುವ ಶಕ್ತಿ ಅದಕ್ಕಿದೆ, ಅದೇ ರೀತಿ ಅಕಾಲ ಮೃತ್ಯು ಪರಿಹಾರ ಮಾಡೋ ಶಕ್ತಿ ಇದೆ. ಇದೆಲ್ಲ ಯೋಚನೆ ಮಾಡಿದರೆ ತೀರ್ಥಕ್ಕೆ ಒಂದೇ ಎರಡು ಶಕ್ತಿ ಇದ್ದರೆ ಮತ್ತು ಪ್ರಪೋರ್ಷನ್ ಅಷ್ಟೇ ಇರಬೇಕು. ಅದಕ್ಕೆ ಹೆಚ್ಚು ಔಷಧಿ ಹೇಗೆ ತಗೋಬೇಕಲ್ಲ ಅಷ್ಟೇ, ತೀರ್ಥ ಮೂರು ಸಲದಿಂದ ಜಾಸ್ತಿ ತಗೊಳ್ಳೋಗಿಲ್ಲ. ನಿರ್ಮಾಲ ತೀರ್ಥ ಮೂರು ಸಲ, ಮಹಾತೀರ್ಥ ಮೂರು ಸಲ, ಊಟ ಆದಮೇಲೆ ಒಂದು ಸಲ, ರಾತ್ರಿ ಊಟಕ್ಕಿಂತ ಮುಂಚೆ ಮೂರು ಸಲ, ಒಟ್ಟು ದಶವಾರಂ ಪಿಬೇತ್ ತೀರ್ಥಂ ಅಂತ ಶಾಸ್ತ್ರ. ಹತ್ತು ಸಲ ಅಂದಮೇಲೆ ಕುಡಿ ಆಗಿಲ್ಲ. ಅದು ಏನು ಅಂಗೈಲಿ ಇಷ್ಟೇ ತಗೋಬೇಕೆ ಹೊರತು ಹೆಚ್ಚು ಕುಡಿ ಆಗಿಲ್ಲ. ಈ ನಿಯಮಗಳುಂಟು, ಔಷಧಿ ಹೇಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಡೋಸೇಜ್ ಆ ಥರ. ಅದರಿಂದ ಅಷ್ಟು ಸಾಮರ್ಥ್ಯ ಇದೆ. ಅದೇ ರೀತಿಯಲ್ಲಿ ಆಯಾ ವ್ರತದ ಕಾಲಕ್ಕೆ ಮಾಡತಕ್ಕಂಥ ಆಹಾರ ಆಯಾ ದೇಹದಲ್ಲೇ ಬೇಕಾದ ವ್ಯವಸ್ಥೆ ಎಲ್ಲ ಸರಿ ಮಾಡ್ತಾ ಹೋಗುತ್ತೆ. ನಾನು ತಯಾರು ಮಾಡತಕ್ಕಂಥ ಆಹಾರದಿಂದ ತಲೆಗೂದಲು ಬೆಳಗಾಗೋದಿಲ್ಲ ಅಂತ ಒಳ್ಳೆ ಮಾತನ್ನು ಭೀಮಸೇನ ಹೇಳಿದ. ಆಗ ಇನ್ನೊಂದು ಪ್ರಶ್ನೆ ಬಂತು, ಆಯಿತು ತಲೆಗೂದಲು ಬೆಳಗಾಗೋದಿಲ್ಲ ಸರಿನೇ, ಈ ಬೆಳಗಾದವರು ಇದ್ದಾರಲ್ಲ ಅವಗತಿ ಏನು ಈಗಾಗಲೇ, ಇನ್ನು ಮೇಲೆ ಊಟ ಮಾಡಿದರೆ ಏನೋ ಯೋಚನೆ ಇಲ್ಲ. ಅದು ಸಕೃತ್ವ, ಅದು ಭಾಳ ಇಂಪಾರ್ಟೆಂಟ್. ಒಂದ್ಸತ್ತು ಊಟ ಮಾಡಿದ್ರೆ ಸಾಕು, ಅದು ವೆರಿ ಇಂಪಾರ್ಟೆಂಟ್. ಹಗಲಲ್ಲ ಊಟ ಮಾಡೋಕ್ಕೆ ಹೋಗಬೇಕಾಗಿಲ್ಲ, ಒಂದ್ಸತ್ತು ಊಟ ಮಾಡಿದ್ರೆ ಸಾಕು, ಅವರ ಆರೋಗ್ಯ ಪೂರ್ತಿ ಸುಧಾರಿಸಿಬಿಡುತ್ತೆ ಅಂತ ಅರ್ಥ. ಸಿಂಗಲ್ ಡೋಸ್ ರೆಮಡಿ ಇದ್ದಾಗೆ ಒಂದು ಔಷಧಿ ಒಂದ್ಸತ್ತು ಔಷಧಿ ಕೊಟ್ಟರೆ ವಾಸಿಯಾಗಿ ಬಿಟ್ಟಿರಬೇಕು. ಆಗ ಹೇಳ್ತಾನೆ, ಆಯಿತು ತಲೆಗೊಂದು ಬೆಳಗಾದವರು ಏನು ಮಾಡಬೇಕು? ಭೀಮಸೇನ ಉತ್ತರ ಸಿದ್ಧ, ನಾನು ಮಾಡಿದೆ ಅಡುಗೆ ಊಟ ಮಾಡಿದರೆ ಅವನ ತಲೆಗೊಂದು ಮತ್ತೆ ಕಪ್ಪಾಗುತ್ತೆ ಅಂತ ಹೇಳಿದ್ದೇನೆ. ಮತ್ತೆ ಕಪ್ಪಾಗುತ್ತೆ, ತಾರುಣ್ಯ ಮತ್ತೆ ಬರುತ್ತೆ ಅಂತ ಅರ್ಥ. ಇದು ಇನ್ನೂ ಮ್ಯಾಜಿಕ್. ಅದು ಒಂದು ಕಾಯಕಲ್ಪ ಅಂತ ಕರೀತಾರಲ್ಲ, ವೃದ್ಧನಾಗದೇ ಇರೋದು ಫಸ್ಟು, ವೃದ್ಧರ ಮತ್ತೆ ತರುಣಾಗದ ನೆಕ್ಸ್ಟ್. ಅದು ಒಂದು ಇಂಥ ಸಿದ್ಧಿ ಅರ್ಥ ಮಾಡಿಕೊಂಡಾಗ ಭೀಮಸೇನನ ಅಡಿಗೆ ಎಂದರೆ ನಳಪಾಕ ಅಂತ ಕೇಳಿದ್ದಾರೆ. ನಳಪಾಕಕ್ಕಿಂತ ದೊಡ್ಡದು ಅಂದರೆ ಭೀಮಪಾಕ ಅಂತ ಅರ್ಥ. ಭೀಮಪಾಕಕ್ಕೆ ಭಾರಿ ಮಹತ್ವವು. ಭೀಮಸೇನ ಕೃಷ್ಣನಿಂದ ಮಹಾನಸ ಅಧ್ಯಕ್ಷನಾಗಿ ಅಪಾಯಿಂಟ್ ಆಗಿರೋದು. ರಾಜಸೂಯಾಗದ ಕಾಲದಲ್ಲಿ ಅಡಿಗೆ ಜವಾಬ್ದಾರಿ ಭೀಮಸೇನ ಕೈಯಲ್ಲಿ ಕೃಷ್ಣ ಒಪ್ಪಿಸಿದ್ದ ಅಂದಮೇಲೆ, ಕೃಷ್ಣನಿಂದ ಅಂಗೀಕೃತ ಅಂದಮೇಲೆ ಭೀಮನ ಅಡಿಗೆಯ ಬಗ್ಗೆ ಇನ್ನೊಂದು ಮಾತಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಅಪೂರ್ವವಾದಂಥ ಪಾಚಕನಾಗಿ ಭೀಮಸೇನ ಇದ್ದಾನೆ. ಅತ್ಯಂತ ಅಪೂರ್ವವಾದ ಪಾಚಕ ವೃತ್ತಿಯಲ್ಲಿ ಭೀಮಸೇನ ಇದ್ದಾನೆ ಎಂಬುದನ್ನು ಮರಿಬಾರದು. ಅಲ್ಲಿ ಇನ್ನೊಂದು ಪ್ರಶ್ನೆ ಬಂತು ನಮಗಾಗಿ, ಪಾಚಕ ಅಂದರೆ ಅಡಿಗೆವನು ಅಂತ ಅರ್ಥ. ಭೀಮಸೇನ ಅಲ್ಲಿ ಪಾಚಕ, ಆತ ಅಲ್ಲಿ ಪಾಚಕನಾಗಿದ್ದ ಅಂತ ಜ್ಞಾಪಕ ಮಾಡಲಿಕ್ಕೇನೆ ಮಧ್ವಾವತಾರದಲ್ಲಿ ಪಾಚಕದಲ್ಲಿ ಅವತಾರ ಮಾಡ್ತಾರೆ. ಅದೊಂದು ವಿಶೇಷ, ಅಲ್ಲಿ ಪಾಚಕ ಇಲ್ಲಿ ಪಾಚಕ ಗುರ್ತಿಕ್ಬಿಡುತ್ತೆ ಯಾರೋ ಅಂತ ಹೇಳಿಬಿಟ್ಟು. ಎರಡು ಕೆಲಸ ಮಾಡಿದ್ದಷ್ಟೇನೆ, ಇಲ್ಲೂ ಅಡಿಗೆ ಕೆಲಸನೇ ಮಾಡಿದ್ದವರು. ಮಧ್ವಾಚಾರ ಅಡಿಗೆಯವರೇ, ಬಹಳ ಜನ ಸಿಟ್ಟು ಬಂದ್ಬಿಡುತ್ತೆ, ಇದೇ ನೀವು ಯಾವ ಕತೆ ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು. ಅಡಿಗೆ ದೇನ್ ತಿಳ್ಕೊಂಡಿದ್ದೀರಿ? ಪಾಕ ಪರಿಪಾಕ, ವಿಚಾರ ಪರಿಪಾಕ. ಶಾಸ್ತ್ರವನ್ನ ಅರೆದು ಕುಡಿಸ್ತಾರಲ್ಲ, ಅನುಭವದ ಅಡುಗೆಯ ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅಂತ ಪುರಂದರದಾಸರ ಮಾತು. ಅನುಭವದ ಅಡಿಗೆ ಅಂದ್ರೇನು? ನಚ ಅನುಭವವಿರೋದೇ ಆಗಮಸ್ಯ ಪ್ರಾಮಾಣ್ಯಂ, ಆಚಾರ್ಯರ ಮಾತದು. ಅಂದರೆ ಯಾವುದೇ ಶಾಸ್ತ್ರವನ್ನು ಕೂಡ ಅನುಭವದ ವರೆಗಲ್ಲಿಗೆ ಹಚ್ಚಿ ಅದನ್ನು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಿ ಅಂತ ಹೇಳಿದ್ದಾರೆ. ಇದನ್ನು ಯಾರು ಹೇಳಿರಲಿಲ್ಲ. ಶಾಸ್ತ್ರ ಸಾವಿರ ಹೇಳಿ ಅದನ್ನು ಕೇಳಿ ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕಾದ್ರೆ ಅನುಭವದ ಬೇಸಿಸ್ ಮೇಲೆ ಅದನ್ನು ಅನಲೈಸ್ ಮಾಡಿ ಅಂತ ಹೇಳಿದ್ದಾರೆ. ಇದರ ಮಧ್ವಾಚಾರ್ಯ ಒಬ್ಬರೇ ಹೇಳಿದವರು. ಶಾಸ್ತ್ರಾರ್ಥಯುಕ್ತ ಅನುಭವಸ್ತು ಪ್ರಮಾಣಂತೂ ಉತ್ತಮಂ ಮತಂ, ಆಚಾರ್ಯರ ಮಾತು. ಶಾಸ್ತ್ರವನ್ನು ಓದಿ, ಯುಕ್ತಿಯಿಂದ ಸಾಕಷ್ಟು ವಿಚಾರ ಮಾಡಿ ನೋಡಿ, ಕೊನೆಗೆ ಎಲ್ಲಿ ಉಳಿಸ್ಕೋಬೇಕು ಅಂದರೆ ಅನುಭವಕ್ಕೆ ಗಟ್ಟಿಯಾಗಿ ಉಳಿಬೇಕು. ಯಾರೋ ಬಂದು ನಿಮ್ಗೆ ಹೇಳ್ತಾರೆ ನೀನ ದೇವರು ಅಂತ ಹೇಳ್ತಾರೆ, ಅವಾಗ ಏನು ಹೇಳಬೇಕು? ಅದಕ್ಕೆ ಗಟ್ಟಿಯಾಗಬೇಡ, ಒದ್ದು ಬಿಡ್ತಾರೆ ಅಷ್ಟೇ, ಹುಷಾರಾಗಿರು ಅಂತ ಹೇಳಬೇಕು. ಯಾವಂಥ ದೇವರು ನಾನು? ದೇವರು ಎಷ್ಟಿರ್ತಾನೋ ಗೊತ್ತಾ? ದೇವರ ಶಕ್ತಿ ಎಷ್ಟು ಗೊತ್ತಾ? ಸರಿ, ನಿದ್ದೆ ಕೂಡ ಬರೋದಿಲ್ಲ, ನೆಟ್ಟಿಗೆ ಶೇಷ ಶಾಯಿ ಆತ, ಮನೆಯಲ್ಲಿ ಫ್ಯಾನ್ ಹಾಕೊಂಡು ನಿದ್ದೆ ಬರೋದಿಲ್ಲ ನಮಗೆ, ನಾವೆಂಥ ದೇವರು ಹಾಕ್ತೇವೆ? ಇನ್ನೊಮ್ಮೆ ಯಾರು ಮಾತು ಹೇಳಬೇಡ, ಅನುಭವ ವಿರುದ್ಧ ಇದು. ಅದು ನಾವು ದೇವರು ಅಂತ ಹೇಳಿದ್ರೆ ಯಾರು ಮಾತು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ದೇವರೇ ಹೊರತು ನಾವು ಯಾರು ದೇವರಲ್ಲ. ಸಾಮಾನ್ಯ ಒಂದು ಇರುವೆ ತೋರಿಸ್ಬಿಟ್ಟಿದೆ ಆನೆ ಗೊತ್ತಾ ಅಂತ ಕೇಳಿದರೆ, ನನಗೆ ಗೊತ್ತು ನಿನಗೆ ಬುದ್ಧಿ ಇಲ್ಲ ಅಂತ ಹೇಳುತ್ತಾನೆ. ಇದು ಆನೆ ಅಂತ ಗೊತ್ತಿಲ್ಲ, ಬುದ್ಧಿ ಇಲ್ಲ ಅಂತನೂ ಗೊತ್ತಾಗಿದೆ ಅಂತ ಹೇಳ್ತಾನೆ, ಹೊರತು ಒಪ್ಲಿಕ್ಕೆ ಆಗೋದಿಲ್ಲ ಅದನ್ನು. ಅದು ಶಿಕಾರ ದೃಷ್ಟಾಂತ ಕೊಡ್ತಾರೆ. ನಹಿ ಮಮ ಕರಡೇ ಪ್ರವಿಶ್ಯ ಗಜೋ ಗರ್ಜತಿ ಇತ್ತೇತತ್ ಸಾಧನಾರ್ಹಂ. ಅಯ್ಯಾ ಏನು ಪದಿತಿ ಆಗಿದೆ ಗೊತ್ತಾ ನನ್ನ ಕಿವಿಯಲ್ಲಿ ಅಂತ ಕೇಳಿದ. ಏನಾಗಿದೆ ಅಂತ ಕೇಳಿದರು. ಆನೆ ಹೊಕ್ಕೊಂಡ್ಬಿಟ್ಟಿದೆ ಒಳಗಡೆ ಅಂತ ಕೇಳಿದರೆ, ಇವನು ಯಾವ ದೈತ್ಯ ಇರಬೇಕು ಇವಳಿಗೆ ಆನೆ ಹೋಗಬೇಕಾದ್ರೆ? ಸಾಧ್ಯ ಉಂಟೇನು? ಸೊಳ್ಳೆ ಹೋಗಿದೆ ಅಂದರೆ ಸರಿನೇ, ಆನೆ ಹೋಗಿದ್ದೇನೆ ಏನರ್ಥ ಇದಕ್ಕೆ? ಇಂಥ ಮಾತು ನಂಬಲಿಕ್ಕಾಗತ್ತಾ? ಅವ್ರು ಹೇಳಿದ್ದೇವ್ರೆ, ಸಾವಿರ ಜನ ಹೇಳಿದ್ರು ತಪ್ಪೇ ಅದು. ಅದು ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಲ್ಲ, ವೇದವೂ ಹೇಳಿದರೆ ತಪ್ಪೇ ಅಂತಾನೆ ಅರ್ಥ. ವೇದ ಹೇಳೋದಿಲ್ಲ, ಆ ವಿಚಾರ ಬೇರೆ. ಇದರ ಅರ್ಥ ಏನು ಅಂದರೆ, ಯಾವುದನ್ನು ನಾವು ಮನಸ್ಸಿನ ವಿಮರ್ಶೆ ಮಾಡಿ ಮಾಡಿ ಸಾಕ್ಷಿಯಿಂದ ತೀರ್ಮಾನ ಮಾಡಿಕೊಂಡಿದ್ದೇವೆ, ಅನುಭವದಿಂದ ತೀರ್ಮಾನ ಮಾಡಿಕೊಂಡಿದ್ದೇವೆ, ಅದು ವಿರುದ್ಧವಾಗಿ ಯಾರಾದರೂ ಮಾತಾಡಿದರೆ ಅದಕ್ಕೇನೂ ಬೆಲೆ ಇಲ್ಲ. ಈ ಸಿದ್ಧಾಂತವನ್ನು ಮುಂದಿಟ್ಟಿದ್ದು ಆಚಾರ್ಯರು. ತುಂಬ ಜನ ಗೊತ್ತಿಲ್ಲ, ಏನೋ ಮೆಕ್ಯಾನಿಕಲಿ ಹೇಳಿದ್ದನ್ನು ಒಪ್ಪರಿ ಅಂತ ಹೇಳ್ತಿಳ್ಕೊಂಡಿದ್ದಾರೆ, ಹೇಳೋದಿಲ್ಲ ಅವರು. ಅದು ವಿಚಾರ ಪರಿಪಾಕವನ್ನು ಮಾಡಿಕೊಟ್ರಲ್ಲ, ಅದರ ವೈಶಿಷ್ಟ್ಯ ಇದು. ಅದರ ಬೆಲೆ ಏನು ಅಂತ ಕೇಳಿದರೆ, ಇದು ಅದರ ಬೆಲೆನೇ. ಒಂದು ಸರ್ತಿ ಏನಾದ್ರು ಅಡುಗೆ ಊಟ ಮಾಡಿಬಿಟ್ರೆ ಅವನ ತಲೆಗೂದಲು ಬೆಳಗಾಗೋದಿಲ್ಲ. ಮಧ್ವಾಚಾರ ಶಾಸ್ತ್ರ ಒಂದು ಸರ್ತಿ ಏನಾದ್ರು ಕೇಳಿಬಿಟ್ರೆ ಅವನು ವೃದ್ಧಾಪ್ಯ ಬರೋದಿಲ್ಲ ಅಂತ ಅರ್ಥ. ವೃದ್ಧಾಪ್ಯ ಬರೋದಿಲ್ಲ ಅಂದ್ರೇನು? ವೃದ್ಧ ತಾರುಣ್ಯ ಅಂಬದಲ್ಲಿ ಉತ್ಸಾಹ ಇರುತ್ತೆ, ಅಭಿಷರಕ್ತ ಅಂತ ಕರೀತಾರೆ ನೋಡಿ. ಉತ್ಸಾಹ ಇರುತ್ತೆ, ವಯಸ್ಸಾದ ಮೇಲೆ ಅಯ್ಯೋ ನಮಗೆ ಯಾತಕ್ಕೆ ಅಂತೇಳಿ ಇನ್ಆಕ್ಟಿವ್ ಆಗ್ತಾ ಬರ್ತಾ. ಆಚಾರ ಶಾಸ್ತ್ರ ಕೇಳಿದ ಮೇಲೆ ಎಂಥ ಮುದುಕನೂ ಕೂಡ ಸಾಧನೆ ಮಾಡಬೇಕಾದ ಉತ್ಸಾಹ ಹೊಂತಾನಲ್ಲ, ನಿಜವಾದ ತಾರುಣ್ಯ ಅಂದ್ರೆ. ಭೀಷ್ಮರು ಯುದ್ಧ ಮಾಡಬೇಕಾದ್ರೆ ಯುವೇವ ಧನ್ವೀಣಾಂಬ್ ಅಂತ ಹೇಳಿದ್ದಾರೆ. ವಿದ್ರಾವಯಾಮಾಸ ಪರಾ ನವೀನಿವ ಮುಂದೆ ಬರುತ್ತದೆ. 800 ವರ್ಷದ ವೃದ್ಧರವರು ಹೇಗೆ ಓಡಾಡ್ತಿದ್ರು ಅಂತ ಕೇಳಿದರೆ, ತರುಣರು ನಾಚ್ತಾ ಇದ್ರಂತ ಅಷ್ಟು ಉತ್ಸಾಹ ಅವರಿಗೆ. ಅದು ನಿಜವಾದ ತಾರುಣ್ಯ ಅಂದ್ರೆ. ಅದು ಉತ್ಸಾಹ ಇಲ್ಲದೆ ಹೋದರೆ ತರುಣನನ್ನು ಡಲ್ಲ ಮುದುಕ ಕಂಡಕ್ಕೆ ಕಾಣುತ್ತಾನೆ. ಸಂಧ್ಯಾನ ಮಾಡಿದ್ರೆ ಓಡಾಡ್ತಿರ್ತಾನೆ ಪಾಪ, ಅವ್ನು ಜಪ ಮಾಡ್ತಾ ಕೂತಿರ್ತಾನೆ. ಯಾವ ತರುಣ ಯೋಚನೆ ಮಾಡಿ, ಈಗ ಅವನು ನಿಜವಾಗ್ಲೂ ಯಂಗ್, ಅವನು ಓಲ್ಡು ಅವನು ಯಂಗ್. ಆಚಾರ ಶಾಸ್ತ್ರ ಕೇಳಿದಾಗ ಜೀವನದ ಮಹತ್ವ, ಹರಿರೇವ ಪರಹನ ಸಿದ್ಧಾಂತ ಕೇಳಿದಾಗ ದೇವರ ಸರ್ವೋತ್ತಮತ್ವ ಎಲ್ಲ ಮನಸ್ಸಿಗೆ ಹಿಡಿಯೋದರಿಂದ, ಜೀವನದಲ್ಲಿ ಹೊಸ ಅರ್ಥ ಬರೋದರಿಂದ ಅವನಿಗೆ ವೃದ್ಧಾಪ್ಯ ಬರೋದಿಲ್ಲ ಅಂತ ಅರ್ಥ. ಇನ್ನು ವಯಸ್ಸಾದ್ಮೇಲೆ ಕೇಳಿಬಿಟ್ರೆ ಅಂಥವರೆಲ್ಲ ಚೇಂಜ್ ಆಗ್ತಾರೆ. ಇವತ್ತು ವ್ಯಾಸತಜ್ಞರು ಮತ್ತೆ ವಿಜಯದಾಸರೆಲ್ಲ ಬದಲಾದಾಗ 33 ವರ್ಷ ದಾಟಿ ಹೋಗಿತ್ತು ಅವರಿಗೆಲ್ಲ ಕೂಡ. ಆ ವಯಸ್ಸಿನಲ್ಲಿ ಅನೇಕರಿಗೆ ಗೊತ್ತಿಲ್ಲ, ವ್ಯಾಸತತ್ವರು ಸನ್ಯಾಸ ತಗೊಂಡಾಗ 90 ವರ್ಷ ಆಗೋಗಿತ್ತು ಆಗಲೇ ಅವರಿಗೆ. ವ್ಯಾಸತತ್ವಜ್ಞರು ಬಹಳ ಪ್ರಸಿದ್ಧರಾದಂತಹ ಯತಿಗಳವರು, ಬಿಡಿ ಸನ್ಯಾಸಿಗಳಾಗಿ ವಾಸುದೇವ ವಿಠಲ ಅಂಕಿತದಿಂದ ತುಂಬ ಹಾಡುಗಳನ್ನು ಬರೆದವರು, ಒಳ್ಳೆ ಅಪರೋಕ್ಷ ಜ್ಞಾನಿಗಳು. ಭಾಗವತ ಪುರಾಣಕ್ಕೆ, ಸಪ್ತಮಸ್ಕಂದಕ್ಕೆ ಮಂದನಂದಿನಿಂದ ವ್ಯಾಖ್ಯಾನ ಬರೆದಿದ್ದಾರೆ. ವಿಷ್ಣುತೀರ್ಥರಂತ ಮಹಾನುಭಾವರ ಗುರುಗಳು, ಭಾಗವತ ಸಾರೋದ್ಧಾರ ಬರೆದವರ ಗುರುಗಳು. ಸನ್ಯಾಸ ತಗೊಂಡಾಗಲೇ 90 ದಾಟಿ ಹೋಗಿತ್ತು ಅವರಿಗೆ. ಆ ವಯಸ್ಸು ಎಂಥ ಸಾಧನೆ ಮಾಡ್ತಾರೆ? ಇದು ಅರ್ಥ ಮಾಡಿಕೊಂಡ್ರೆ ವಯಸ್ಸು ಕಾರಣವಲ್ಲ ಹರಿಭಜನೆಗೆ. ಆಚಾರ ಸಿದ್ಧಾಂತ ಕೇಳಿದವರಿಗೆ ಮತ್ತೆ ತಾರುಣ್ಯ ಬರುತ್ತೆ ಅಂದರೆ, ಹೋದ ಉತ್ಸಾಹ ಮತ್ತೆ ಬರುತ್ತೆ ಅಂತ ಅರ್ಥ. ಹೋದ ಉತ್ಸಾಹ ಮತ್ತೆ ಬಂದು ಅವನು ಸಕ್ರಿಯನಾಗೋದ್ರಿಂದ ಅದು ಕಟ್ ಸಿದ್ಧಿ ಇದೆ. ವಿರಾಟರಾಜ ಕೇಳಿಕೊಂಡ, ಹಾಗಿದ್ರೆ ಭಾರಿ ಒಳ್ಳೆಯದೇ ಅಂತ ಒಪ್ಪಿಕೊಂಡ. ಮಹಾನುಭಾವ ಇಲ್ಲಿರು, ನನ್ನಿಂದ ಪೂಜಿತರಾಗಿರು ಅಂತ ಹೇಳಿದಾಗ, ನೀವು ಸೆನಲ್ಲಿ ವಾಸ ಮಾಡಿದನಂತೆ. ಇಲ್ಲಿಗೆ ಅದು ಮುಗಿಯೋದಿಲ್ಲ, ಒಳ್ಳೆ ಸೂಕ್ಷ್ಮ ವಿಚಾರಗಳು. ಪ್ರಶ್ನೆ ಬಂತೀಗ, ಭೀಮಸೇನ ಎಲ್ಲ ಬಿಟ್ಟು ಅಡಿಗೆ ವಿಷ ಯಾತಕ್ಕೆ ಹಾಕ್ಕೊಂಡ ಅಂತ ಮುಂದಿನ ಪ್ರಶ್ನೆ. ಇಲ್ಲಿ ಹಾಕ್ಕೊಂಡಿದ್ದು ಸರಿನೇ, ಯಾಕೆ ಹಾಕ್ಕೋಬೇಕಾಗಿತ್ತು ಅದನ್ನೇನೆ ಅಂತ ಕೇಳಿದ್ರೆ ಸೂಕ್ಷ್ಮ ವಿಚಾರ ಹೇಳ್ತಾರೆ, ಯಾರು ಯೋಚನೆ ಮಾಡಿಲ್ಲ ಅದರ ಬಗ್ಗೆ. ಭೀಮಸೇನ ಯಾತಕ್ಕೆ ಅಡಿಗೆವನ್ನು ವಿಷ ಹಾಕ್ಕೊಂಡ ಅಂದರೆ, ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ಸೂದಸ್ಯ ವೇಷಂಬಭ್ರೇ ಮೃಕೋದರಃ ಅಂತ ನಿರ್ಣಯ ಆಯಿತು. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ. ಒಬ್ಬ ಗೃಹಸ್ಥನಾದವನು ಇನ್ನೊಬ್ಬರ ಮನೆಯನ್ನು ಊಟ ಮಾಡಬಾರದು, ಇದು ನಿಯಮ ಇದು. ಅಂತ ನಮಗದು ಗೊತ್ತೇ ಇಲ್ಲ, ಇನ್ನೊಬ್ಬರ ಮನೆ ಕರೆದೇ ಹೋದರೆ ಆಮೇಲೆ ಅಡಿಗೆ ಇಡಬೇಕು ಅನ್ನೋಷ್ಟು ಮಟ್ಟಿಗೆ ಅಭ್ಯಾಸ ಮಾಡಿಕೊಂಡಿರುತ್ತೆ. ಇವತ್ತು ಯಾರು ಕರೆದೇ ಹೋದರೆ ನಿರ್ವಾಹ ಇಲ್ಲ, ಏನಾದರೂ ಮಾಡ್ಕೊಂಬಿಡೋಣ, ನಾಳೆ ಕರೆದ್ರೂ ಕರಿಬಹುದು ಅಂತ ಯೋಚನೆ ಮಾಡ್ತೇವೆ. ಶಾಸ್ತ್ರ ಹೇಳ್ತದೆ ಇನ್ನೊಬ್ಬರ ಮನೆ ಹೋಗಬೇಡಿ, ಇದು ನಿಯಮ ಇದು. ಅಂತ ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ. ಗೃಹಸ್ಥನಾದವನು ಪರಪಾಕ ಮಾಡಕ್ಕೆ ಹೋದರೆ ಉಳಿದವರ ಗತಿ ಏನು ಅಂತ ಕೇಳುತ್ತಾರೆ. ಬ್ರಹ್ಮಚಾರಿಗಳು ಬದುಕಿರೋದು ಯಾರಿಂದ? ಗೃಹಸ್ಥರಿಂದ. ಸನ್ಯಾಸಿಗಳು ಜೀವನ ಹೇಗೆ ಮಾಡಬೇಕು? ಗೃಹಸ್ಥರಿಂದ. ಸನ್ಯಾಸಿಗಳು ಅಡಿಗೆ ಮಾಡ್ಕೊಳ್ಳಾಗಿಲ್ಲ, ಬ್ರಹ್ಮಚಾರಿ ಅಡಿಗೆ ಮಾಡ್ಕೊಳ್ಳಾಗಿಲ್ಲ, ಅವ್ರು ಪಟಕ್ ಪಡಬೇಕಾದ ಯಾರೀಗ? ಗೃಹಸ್ಥ ಪಟಕ್ ಪಡಬೇಕು. ಬ್ರಹ್ಮಚಾರಿಗಳು ಹಿಂದಿನ ಕಾಲಕ್ಕೆ ಗುರುಕುಲವಾಸ ಮಾಡೋರು, ಪಾಠ ಕೇಳೋಷ್ಟು ಕೇಳಿಬಿಡೋದು.